ಹೊರಗಿನ ಹೇಳ್ತಾ ಇಲ್ಲ, ಹೊರಗೆ ಪೃಥ್ವಿ ಆಕಾಶ ಹೇಳ್ತಾ ಇಲ್ಲ, ಅದೇನಾಗಲ್ಲ ಮಧ್ಯದ್ದು ಹಾಗೆ ಇರುತ್ತೆ, ಸುತ್ತು ಬಂದಿರುತ್ತಲ್ಲ ಸುತ್ತು ಕೈಯಿಂದ ಹಾಗೆ ಹೊಡೆಯುವುದು ಮಕ್ಕಳು ಹಾಗೆ ಹೋಗ್ತಾ ಇದ್ದಾರೆ. ಈ ಸುತ್ತು ಇರೋದು ಅಂತಲ್ಲ, ಇದು ಹೀಗೊಂದು ಮೇಳಕ್ಕೆ ಇಲ್ಲಿ 25 ಆಗಿ ಹೊಡೆಯುತ್ತೆ. ಇಂಥ ನಿಮ್ಮ ಸ್ವಲ್ಪ ಹಿಂಗೆ ಸೇರಿಸಿದರೆ ಚಿಕ್ಕ ಚಿಕ್ಕ ಮೇಳ 25 ಆಗಿ ಹೊಡೆಯುತ್ತೆ. ಈಗ ಇದು ಬರ್ತಲ್ಲ, ಹೀಗೆ ಒಂದು ಶಾಖ, ಈ ಶಾಖ ಹೀಗೆ ಇದನ್ನ 25 ಸೇರಿಸಿದರೆ, 25 ಸೇರಿಸಿದರೆ ಮಧ್ಯೆ ಒಂದು ಇದು ಹೇಗೆ ಒಂದು ಬಂದು ಒಂದು ಹಾಗೆ ಹೋಗಿ ನಾಲ್ಕು ಸೇರಿತೋ, ಈ ಒಂದು ಮಧ್ಯೆ ಹಾಗೆ ಹೋಗ್ತಾ ಅದು 25 ಸೇರಿ ಬಂತು. ಅಂದ್ರೆ ಸುತ್ತು 24 ಮಧ್ಯೆ ಒಂದು, ನಾಲ್ಕು ದಿಕ್ಕಿನಲ್ಲಿ 25 ಮಧ್ಯೆ ಒಂದು ಹೋಗ್ತಾನೆ ಇದೆ. ಈ 25 ಸುತ್ತಿನಲ್ಲಿ ಮಧ್ಯೆ ಒಂದು 24, ಮಧ್ಯೆ ಒಂದು 24, ಮಧ್ಯೆ ಒಂದು 24, ಹಿಂದೆ ಮಧ್ಯೆ ಒಂದು 24. ಅಲ್ಲಿ ಹೆಸರುಗಳು ಯಾವುದು? ಹಿಂಭಾಗದ್ದು ವಜ್ರಿಕ, ಬಲ ಎಡಭಾಗದ್ದು ಗಿಡ. ಮೇಲಕ್ಕೆ ಬಂದ ಮೇಲೆ ಹೆಸರುಗಳು ವ್ಯತ್ಯಾಸ. ಅಲ್ಲಿ ಗೊತ್ತಿರೋ ಎಲ್ಲ ಕಂಬಿಣ ಆಗ್ತಾ ಇರುತ್ತೆ, ಏನೋಪ್ಪ ಅಲ್ಲೇನು ಇಲ್ಲೇನು ಅಂತ. ಇಲ್ಲಿ ಹಿಂಭಾಗದ್ದು ವಜ್ರಿಕ, ಎಡಭಾಗದ್ದು ಗಿಡ, ಮುಂಭಾಗದ್ದು ಧಾರಿಣಿ, ಬಲಭಾಗದ್ದು ತೆಂಗ, ಮತ್ತೆ ಬ್ರಹ್ಮನಾಡಿ ಹಾಗೆ ಹೋಗ್ತಾ ಇದೆ. ಕಡೆಗೆ ಒಂದು ಚೂರು ಮೇಲಕ್ಕೆ ಬಂದ ಮೇಲೆ 5, ಚೂರು ಮೇಲಕ್ಕೆ ಬಂದ ಮೇಲೆ 25, 4 ಅಂದ್ರೆ 101. ಏ ಕೊತ್ತ ಶತ ನಾಡಿಗಳೆಸುವವು ಅಂತ ದಾಸರಾಗಿ ಹೇಳ್ತಾರೆ. 101 ನಾಡಿಗ ಹೌದಾ ಅದಕ್ಕೆ ಹೇಳ್ತಾರೆ ದಾಸರು. ಈ ದೇಹದ ಈ ದೇಹವೇ ದೊಡ್ಡ ಕಲಶ ಭಗವಂತನಿಗೆ. ಅಂದ್ರೆ ಈ ದೊಡ್ಡ ಶರೀರವೇ ಮಂದಿರ, ಈ ಮಂದಿರದಲ್ಲಿರುವ ಬಿಂಬ ಮೂರ್ತಿಗೆ ಕಲಶಾಭಿಷೇಕ ಆಗಬೇಕಲ್ಲ. ಕಲಶಾಭಿಷೇಕ ಆಗಬೇಕಾದ್ರೆ ಕಲಶದಲ್ಲಿ 101 ಮೂರ್ತಿಗಳನ್ನು ಆರಾಧನೆ ಮಾಡುತ್ತೇವೆ ನಾವು. ಕಲಶ ಅಭಿಮಾನಿ ದೇವತೆಗಳು ಭಗವದ್ ರೂಪಗಳನ್ನೇ ಆರಾಧನೆ ಮಾಡೋದು, ಅಜಾದಿ ರೂಪಗಳನ್ನು ಆರಾಧನೆ ಮಾಡುತ್ತೇವೆ ನಾವು. ಎಷ್ಟು 100 ರೂಪಗಳು, ಆ 100 ರೂಪಗಳು ಇಲ್ಲಿ ನಿಂತಿವೆ. ಹೇಳ್ತಾರೆ ಈ ಕಲಶದಲ್ಲಿರುವ ಭಗವಂತನ ಮೂರ್ತಿಗಳಿವು ಅಂತ ಹೇಳಿದ್ರು. ಈ ಕಲಶಗಳಿಂದ ದೇವರಿಗೆ ಅಭಿಷೇಕ ಮಾಡಬೇಕಂತೆ. ಕಲಶದಲ್ಲಿರುವಂತಹ ಈ ರೂಪಗಳಿಂದ ದೇವರಿಗೆ ಅಭಿಷೇಕ ಮಾಡಬೇಕು ಹೇಳಿಕೊಡ್ತೇವೆ. ಹೇಗೆ ಅಂತ ಹೇಳ್ತಾರೆ, ಧೀರರು ಅನುದಿನ ನಾಡಿ ನದಿಗಳಲ್ಲಿ ಮಜ್ಜನಾಡಿಗಳಿಂದ ಸುಖಿಸುವರು. ನಮ್ಮ ಒಳಗಿರುವ ನಾಡಿಗಳಲ್ಲಿ ನಾವು ಸ್ನಾನ ನಿತ್ಯ ಮಾಡಬೇಕಂತೆ. ಮಾಡಿದೀರ ಒಳಗೋಗಿಕೊಳ್ಳುವುದೇವ ಅಲ್ವಾ? ಅದಕ್ಕೆ ಹೇಳ್ತಾರೆ ಸರ್ ಮತ್ತು ನಾನು ಹೇಳಿಬಿಡ್ತೇನೆ, ಎಂತೆವು ಚಿಂತನೆ ಮಾಡಬೇಕು. ಹೇಗೆ? ನಮ್ಮಲ್ಲಿ 72 ಒಂದು 5 101 ಈ 101 8 10 ಅಂದ್ರೆ ಒಂದು ಹಾಗೆ ಹೋಗ್ತಾ ಇದೆ. 100 × 10 ಎಷ್ಟಾಯಿತು? 1000. ಅದೇ 1000 ಆಯಿತು. 1000 × 72 ಒಂದೊಂದು 72,000. ಎಲ್ಲದೊಂದು 72,000 ಮಾತ್ರ ಅಲ್ಲ, ನಮ್ಮ ಶರೀರದಲ್ಲಿರುವ ಪ್ರಧಾನ ಶಾಖೆಗಳು 72,000. ಅದರಿಂದ ಹುಟ್ಟಿದ ಅವಾಂತರ ನಾಡಿಗಳು ಅನಂತ. ಎಷ್ಟಿದೆ ಅಂದ್ರೆ ಆ ಎಲ್ಲ ನಾಡಿಗಳನ್ನ ಒಂದಕ್ಕೊಂದು ಬೆರೆಸಿ ಹಾಸ್ತಾ ಹೋದರೆ ಇಡೀ ಭೂಮಿಗೆ 72 ಸಾವಿರ ನಾಡಿಗಳಲ್ಲಿರುವ ಸಮಸ್ತ ನದಿ ಅಭಿಮಾನಿ ನದಾಭಿಮಾನಿ ತೀರ್ಥಾಭಿಮಾನಿ ವಾಪಿ ಕೂಟ ಕೂಪ ಕಟಾಕ ಸರೋವರ ಅಭಿಮಾನಿ ದೇವತೆಗಳ ಒಳಗಿರುವ ಅವರಂತರ್ಯಾಮಿ ಮುಖ್ಯ ಪ್ರಾಣಾಂತರ್ಗತ ಆಯಾ ಭಗವದ್ ರೂಪಗಳಿಗೂ ಅಂದರೆ ಆ ನದಿಗಳಲ್ಲಿ ತೀರ್ಥಗಳಲ್ಲಿರುವ ಭಗವದ್ ರೂಪಗಳಿಗೂ ನನ್ನ ಬಿಂಬ ಮೂರ್ತಿಗೂ ಅಭಿನ್ನವಾದ ವಿರಾಟ ರೂಪಕ್ಕೂ ಐಕ್ಯ ಅಂದರೆ ಆಯಿತು. ಆಯಾ ನಾಡಿಗಳಲ್ಲಿರುವ ಆಯಾ ಭಗವದ್ ರೂಪಕ್ಕೂ ನಮ್ಮ ಬಿಂಬ ಮೂರ್ತಿಗೂ ವಿರಾಟ್ ರೂಪಕ್ಕೂ ಐಕ್ಯ ಚಿಂತನೆ ಮಾಡುವುದೇ ಸ್ನಾನ. ಈ ಸ್ನಾನ ಈ ಥರ ಒಂದು ಕ್ಷಣ ಆ ರೂಪಗಳನ್ನ ಬಿಂಬನಿಗೆ ಅಥವಾ ವಿರಾಟ್ ರೂಪಿಗೆ ಐಕ್ಯ ಚಿಂತನೆ ಮಾಡಿದರೆ ಏಕಕಾಲದಲ್ಲಿ ಎಲ್ಲಾ ನದಿಗಳಲ್ಲಿ ಸ್ನಾನ ದೇವರಿಗೆ ನಮ್ಮ ಬಿಂಬ ಮೂರ್ತಿಗೆ ಮಾಡಿಸಿ ನಮ್ಮೊಳಗಿರುವ ಸಕಲ ದೇವತೆಗಳಿಗೂ ಮಾಡಿಸಿ ಕೊನೆಗೆ ಅವರ ಪಾದಪೀಠದಲ್ಲಿ ನಾವು ಸ್ನಾನ ಮಾಡುವ ಫಲ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ಹೇಗೋ ನೀವು ದುರ್ಮಂತ್ರ ಮಾಡ್ತೀರಾ ಮಾಡ್ತೀರಾ ದುರ್ಮಂತ್ರ ಏನು ಫಲ? ಪಾಪ ಪುರುಷನ ತೆಗೆದುಹಾಕುವ. ಎರಡನೆಯದು ಅವನು ಕಸ, ಅವನೇ ಕಸ, ಅವನನ್ನು ಸುಟ್ಟು ಆ ಕಸ ಹೊರಗೆ ಹಾಕಿ ಶರೀರವನ್ನು ಶುಭ್ರ ಮಾಡುವುದು. ಯಾವುದರಿಂದ? ಏನು ಮಾಡ್ತೀವೋ ಹೇಳಿ. ಇಷ್ಟು ನನ್ನ ಪ್ರಶ್ನೆ ಉದ್ದೇಶ ಇಷ್ಟೇ, ಏನು ಮಾಡಬೇಕು, ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು ಮೂರು ಚೆನ್ನಾಗಿ ಗೊತ್ತಿರಬೇಕು. ಒಣ ಮಾಡ್ತಾ ಹೋಗ್ಬಾರ್ದು. ಇದು ಮಾಡೋದು ಉದ್ದೇಶ ಏನು ಅಂತ ಹೇಳ್ತಾರೆ, ನಮ್ಮ ಒಳಗಿರುವ ಕವಿ ಪುರುಷನ ವಿಸರ್ಜನೆ, ಪುಣ್ಯ ಪುರುಷ ವಾಯುದೇವರ ಸ್ಥಾಪನೆ. ಅಷ್ಟೇ ಅಲ್ಲ, ಒಳಗೆ ವಿಶೇಷ ಭಗವಂತನ ಪಾದೋದಕದಿಂದ ಶರೀರ ಪವಿತ್ರ ಆಗಬೇಕು. ಇದರ ಫಲ ಏನು ಗೊತ್ತ ಹೇಳ್ತಾರೆ? ಅಪಮೃತ್ಯು ಪರಿಹಾರಕ, ಅಪಮೃತ್ಯುವನ್ನು ಪರಿಹಾರ ಮಾಡುತ್ತೆ ನೀವು ಮಾಡೋ ಗುರುಮಂತ್ರ. ಅಷ್ಟೇ ಅಲ್ಲ, ಸಾರ್ಧ ತ್ರಿಕೋಟಿ ತೀರ್ಥೇಶು ಕೃತ ಸ್ನಾನ ಅನಂತ ಗುಣಾಧಿಕ, ಮೂರೂವರೆ ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಎಷ್ಟು ಫಲವೋ ಅಷ್ಟಲ್ಲ ಇಂಟು ಅನಂತ. ನಿಮ್ ಚೆಕ್ ಬ್ಲ್ಯಾಂಕ್ ಚೆಕ್ ಕೊಡ್ತಾ ಇದ್ದಾರೆ ಬೇಕಾದ ಹಾಕೊಳ್ಳಿ ಅಂತ. ಅಷ್ಟು ಫಲ ಈ ಗುರುನಂತರ ಮಾಡಿದರೆ ಬರುತ್ತೆ. ಎಲ್ಲಿಂದ ಬರುತ್ತೆ ಅಂದರೆ ವಾಸುದೇವರ ಪಾದೋದ ಧಾರ ಈ ಶರೀರದಲ್ಲಿ ಬ್ರಹ್ಮನಾಡಿಯ ಮೂಲಕ ಹೊರಟು ಮೂರು ಭಾಗ ಆಗುತ್ತೆ. ಗಿಡ ನಾಡಿಯಲ್ಲಿ ಎಡಭಾಗದಲ್ಲಿ ಗಂಗಾ, ಬಲಭಾಗದಲ್ಲಿ ಯಮುನಾ, ಸುಷುಮ್ನ ಮಧ್ಯೆ ಬ್ರಹ್ಮನಾಡಿಯಲ್ಲಿ ಸರಸ್ವತಿ ಅಂತ ಬಂದು ಇಡೀ ಶರೀರದಲ್ಲಿ ಎಲ್ಲ ಮಲವನ್ನು ಕೊಚ್ಚಿ ಹಾಕ್ತಾ ಇದೆ, ಶರೀರವನ್ನು ಪವಿತ್ರ ಮಾಡುತ್ತಾ ಇದೆ ಅಂತ ಯಾರು ತಿಳಿಯುತ್ತಾರೋ ಇದು ಧ್ಯಾನ ಸ್ನಾನ ಅಂತ ಹೇಳ್ತಾರೆ. ಅದು ನೀವು ಮಾಡೋದೇ ಗುರುಮಂತ್ರ. ಅದು ಮಾಡ್ತಾ ಇದ್ದೀವಿ ಅಂತ ಎಚ್ಚರವೇ ಇರಲ್ಲ, ಏನೋ ಒಂದೊಂದು ನಮ್ಗೆ ಹೋಗ್ತಾ ಯಾಕಬೇಕು ಏನಾಗಬೇಕು ಏನಾಗ್ತಾ ಇದೆಯೋ ಗೊತ್ತಿರಲ್ಲ. ಇಂಥ ಅಪರೂಪದ್ದು ಅದನ್ನೇ ತಿಳಿಸಿದರು. ಇದನ್ನೇ ದಾಸರು ನಾನು ನದಿಗಳಲ್ಲಿ ಮಧ್ಯ ನಾದಿಗಳಿಂದ ವಿಶೇಷವಾಗಿ ಸುಖ ಪಡುತ್ತಿ ಬರುವ ಅಂತ ಹೇಳ್ತಾರೆ. ಹಾಗಾದರೆ ಆ ಕಳಗಿನ ಸುಷುಮ್ನಾಗಿ ಅದು ನಾಲ್ಕು ಭಾಗವಾಗಿ ಬಂತಲ್ಲ ಅಲ್ಲಿ ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿ ಏನೇನು. ಪೃಷ್ಠಭಾಗೆ ನಮ್ಮ ಬೆನ್ನಿನ ಭಾಗದಲ್ಲಿ ಬರುವ ಆ ನಾಡಿಯ ಹಿಂಭಾಗದ ಭಾಗ ಶಾಖ ಯಾವುದು ವಜ್ರಿಕ ಸೂರ್ಯನ ಕಡೆ ಹೋಯ್ತು ಆ ಥರ. ಅದನ್ನೇನಂತಾರೆ ವಜ್ರಿಕ ಅಂತಾರೆ. ನಂತರ ವಜ್ರಿಕ ಆದ ಮೇಲೆ ನಮ್ಮ ಎಡಗಡೆ ನಾಡಿ ಆರ್ಯ ಕಳಗಿನದ್ದು ನಾಲ್ಕು ಬೇರೆ ವಜ್ರಿಕ ಆರ್ಯ ಮುಂಭಾಗದ್ದು ಶರಣಾಶಿನಿ ಹೇಳಿ ಬಾಯ್ಬಿಟ್ಟು ಇಲ್ಲ ನಿಲ್ಲ ಹಿಂಭಾಗದ್ದು ವಜ್ರಿಕ ಎಡಭಾಗದ್ದು ಆರ್ಯ ಮುಂಭಾಗದ್ದು ಪ್ರಕಾಶಿನಿ ಬಲಭಾಗದ್ದು ವೈದ್ಯುತ ವೈದ್ಯುತ ಹೌದಾ ಇನ್ನೊಂದು ಸಲ ಹೇಳ್ಬಿಟ್ರೆ ವೈದ್ಯುತ ಮಧ್ಯದ್ದು ಹಿಂಭಾಗದ್ದು ವಜ್ರಿಕ ಎಡಭಾಗದ್ದು ಆರ್ಯ ಮುಂಭಾಗದ್ದು
ದೇವರ ರೂಪಗಳೇ ದೇವರ ನಾಡಿಗಳು ರೂಪಗಳೇ ನಾಡಿಗಳ ಆಧಾರ ಚಿಂತನೆ ಮಾಡಿದ ಮೇಲೆ ಅಲ್ಲಿಂದ ಎಲ್ಲಿಗೆ ಬಂದ ತಿರುಪತಿಗೆ ಬಂದ
ಭೂಮಿಗೆ ಬಂದ, ಭೂಮಿಯಲ್ಲಿದೆ ನಮ್ಮ ಶರೀರದಲ್ಲಿ.
ಸ್ತ್ರೀ ರೂಪಗಳು ವೀರ್ಯ ಭರಿತ.
ಅಂತೂ ಅಲ್ಲ, ಏನಲ್ಲ, ವಿಲಕ್ಷಣ ಮೂರ್ತಿ. ಈ ಜಗತ್ತಿನಲ್ಲಿ ಯಾವ ಯಾವ ಚೇತನ ಸಿಗುತ್ತೆ ಅದಕ್ಕೆ ವಿಲಕ್ಷಣೆ. ಆದ್ದರಿಂದ ಅಂಥ ಭಗವಂತ ನಮ್ಮಲ್ಲಿ ವಿಶೇಷವಾಗಿ ನಿಂತಿದ್ದಾನೆ. ಆ ನಾಡಿಗಳಲ್ಲಿ ಭಗವಂತ ನಾಡಿಗಳು ನಿಂತಿವೆ, ಅಲ್ಲಿ ಭಗವಂತನ ರೂಪಗಳು ನಿಂತಿವೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟು ದೇವರ ಒಳಗೆಲ್ಲ ಪರಿಚಯ ಮಾಡಿಕೊಟ್ರೆ, ಪರಿಚಯ ಮಾಡಿಕೊಟ್ಟ ಮೇಲೆ ದೇವರ ಆಭರಣಗಳ ಪರಿಚಯ ಮಾಡಿಕೊಟ್ಟ ಇದ್ದಾರೆ. ಆಭರಣಗಳ ಪರಿಚಯ ಆಗ್ಬೇಕಲ್ಲ, ದೇವರ ಕಿರೀಟ ಮೊದಲುಕೊಂಡು ಪಾದ ಪರ್ಯಂತ ಎಷ್ಟೆಷ್ಟು ಆಭರಣ ಇದೆ, ಆ ಆಭರಣಗಳ ಲಕ್ಷಣ ಏನು, ಆಭರಣ ಅಂದ್ರೆ ಹೇಗಿರುತ್ತ ಆಭರಣ ಎಲ್ಲ ಪರಿಚಯ ಆಗ್ಬೇಕಲ್ಲ. ಇಲ್ಲದಿದ್ರೆ ನಾವು ಶ್ರೀನಿವಾಸ ನೋಡಿದಾಗ ಆಭರಣಗಳು ಹಾಕೊಂಡಿರ್ತಾನೆ, ಈಗ ಹೊರಗೆ ಹಾಕಿದ ಆಭರಣ ಇಂಥದ್ದೇ, ಆದರೆ ಅವನು ಸಹಜವಾಗಿ ಬಿಂಬ ಮೂರ್ತಿ ಇಂಥದ್ದೇ ಆಭರಣ ಹಾಕೊಂಡಿರ್ತಾನೆ ಅಂದ್ರೆ ದೇವರಿಗೆ ದೋಷ. ಯಾವ ಆಭರಣ ಹಾಕೊಂಡಿರ್ತಾನೆ? ಅಪ್ರಾಕೃತ. ಏನ್ ಅಪ್ರಾಕೃತ ಅಂದ್ರೆ ಅಲ್ಲಿ ಮತ್ತು ಇನ್ನೊಂದು ಬಂಗಾರ ಇದೆ, ಯಾವುದು? ಜಂಬೂ ನದಿಯ ಬಂಗಾರ, ಜಾಂಬೂ ನದ. ಆ ಬಂಗಾರ ಹೊರಗಾಗುತ್ತಾನೆ, ಇನ್ನ ಹೊರಗೆ ಇನ್ನೊಂದು ಬಂಗಾರ ಇದೆ, ನಿಜವಾದ ಆಭರಣ. ಅದಕ್ಕೆ ಒಳ್ಳೆ ಒಳ್ಳೆ ಮಾತುಗಳು, ಒಳಗೆ ಹೋದರೆ ಅಲ್ಲೇ ಇರುತ್ತೆ. ಭೀಮಸೇನ ದೇವರು ಬ್ರಾಹ್ಮಣ ಬರುತ್ತಾನೆ, ಧರ್ಮರಾಜ ಬರ್ತಾನೆ, ಉಪನಯನ ಇದೆ, ದುಡ್ಡು ಕೊಡ್ತೀರ ನಾಳೆ ಬಾ. ಭೀಮಸೇನ ದೇವರು ಏನು ಮಾಡ್ತಾರೆ, ಕೈಯ ಕಣ ಕೊಡ್ತಾರೆ. ಅದಕ್ಕೇನು ಹೇಳ್ತಾರೆ, ನಿಜ ಹಸ್ತಭೂಷಣ ಅಂದದವರು ಅದು, ಹಸ್ತಭೂಷಣ ಅಂದದವರು ಅಂತ ಹೇಳಿಲ್ಲ, ನಿಜ ಹಸ್ತಭೂಷಣ ಅಂದರು. ಒಂದು ಏನ್ರಿ ನಿಜ ಹಸ್ತಭೂಷಣ ಅಂದ್ರಲ್ಲ ಅಂದ್ರೆ ಚೂರು ಹೊರಕ್ಕೋಗ್ರಿ ಅಂತ ಹೇಳ್ತಾರೆ. ವಾಯುದೇವರು ತಮ್ಮ ಎಲ್ಲ ಮೈಯಲ್ಲಿ ಆಭರಣ ಹಾಕೊಂಡಿದ್ದಾರಲ್ಲ ಅದು ಯಾವುದು ಅಂತ ಹೇಳ್ತಾರೆ. ವಾಯುದೇವರ ಕೊರಳಲ್ಲಿ ಹಾರಗಳಿವೆ, ಆ ಹಾರಗಳು ಒಂದಕ್ಕೊಂದು, ಅವರು ಹಾಗೆ ಹೀಗೆ ನಡೆದಾಗ ಹಾರಗಳು ಒಂದಕ್ಕೊಂದು ತಾಕಿ ಶಬ್ದ ಆಗ್ತಾ ಇದೆ. ಆ ಶಬ್ದವನ್ನ ಕೇಳಿದಾಗ ವಾಯುದೇವರ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಂತೆ. ತಮ್ಮ ಕೊರಳಲ್ಲಿ ಹಾರಗಳ ಶಬ್ದ ಆಗ್ತಾ ಇದ್ರೆ ಆ ಶಬ್ದ ಕೇಳಿ ಆನಂದದಿಂದ ಅವರಿಗೆ ಕಣ್ಣಲ್ಲಿ ನೀರು ಬಂತು. ಅದೇ ನೀವು ನಮ್ಮ ಕೊರಳಲ್ಲಿ ಹಾರ ಹಾಕೊಂಡಾಗ ಶಬ್ದ ಬರುತ್ತೆ, ನಮಗೇನು ಬರೋದಿಲ್ಲ ಅಂದ್ರೆ ಅವ್ರು ಯಾವ ಹಾರ ಹಾಕೊಂಡ್ರು ಗೊತ್ತಾ, ನಾಲ್ಕು ಪದರದ ಹಾರ ಹಾಕೊಳ್ತಾ ಇದ್ದಾರೆ. ನಾಲ್ಕು ಪದರದ ಹಾರ ಅಂದ್ರೆ ಋಗ್ವೇದ ಪ್ರತಿಪಾದ್ಯ ವಾಸುದೇವ ರೂಪ, ಅಂಥ ರೂಪಗಳಿಂದ ಏರ್ಪಟ್ಟ ಭಗವಂತನ ಆ ರೂಪಗಳನ್ನೇ ಹೃದಯದಲ್ಲಿ ಧಾರಣೆ ಮಾಡಿದ್ದಾರೆ. ಆ ವೇದದಲ್ಲಿರುವಂತಹ ಭಗವಂತ ರೂಪಗಳು ಒಂದಕ್ಕೊಂದು ಒಂದಕ್ಕೊಂದು ಇಲ್ಲಿರುವ ರೂಪ ಅಲ್ಲಿಗೆ ಅಲ್ಲಿ ರೂಪ ಇಲ್ಲಿ ಬದಲಾಡಿದಾಗ ಭಗವಂತನ ರೂಪಗಳ ವ್ಯಾಪಾರ ನೋಡಿ ಅನಂತ ಆ ಶಬ್ದ ಕೇಳುತ್ತಾ ಆನಂದ ಪಡ್ತಾರಂತೆ. ಇದು ವಾಯುದೇವರು ಚರಿಯ ಅನ್ನೋದು. ಈ ಶಬ್ದಕ್ಕೆ ಯಾವಾಗಲೂ ಗೊತ್ತಾಗಬೇಕಂತೆ ತಂದು ಗೊತ್ತಾಗಲಿ ಸಾಧ್ಯವೇ ಇಲ್ಲ. ಅದಕ್ಕೆ ಹೇಳಿದ ವಿಶೇಷವಾಗಿರತಕ್ಕಂಥ ದೇವರ ಆಭರಣಗಳ ಪರಿಚಯ ಆಗಬೇಕು. ಅವಾಗ ಮನಸ್ಸು ಕರಗಲ್ಲ, ಆಗ ಕಿರೀಟ ಮೊದಲುಕೊಂಡು ಎಲ್ಲವೂ ಅವನದ್ದೇ ರೂಪಗಳು. ಅದಕ್ಕೆ ಗರುಡ ದೇವರು ಬರ್ತಾರೆ ಅಮುಕ್ತ ಸ್ಥಾನದಲ್ಲಿ, ದೇವರು ಮಲಗಿರುವಾಗ ಕಿರೀಟ ಮನ ಕೈತವರು ಅದ್ವೈತ ಇಂದ್ರಾರಾಮಿ ಬಾಗಿಲ ಕಾಯ್ದ ಭಕ್ತತ್ವೇನ ಸ್ವೀಕರಿಸಿ ಎಂದು ಸುಂದರ ಪ್ರಸಾದ ಅಮುಕ್ತ ಸ್ಥಾನಕ್ಕೆ ಹೋದರಂತೆ. ಯಾರು ಬಲಿ ಮಹಾರಾಜ ದೇವರ ಕಿರೀಟ ನೋಡಿದ್ರು, ಬಹಳ ಚೆನ್ನಾಗಿತ್ತು, ಕದ್ರೆ ಚೆನ್ನಾಗಿರುತ್ತೆ ಅವರಿಟ್ಕೊಳ್ಳಿಲ್ಲ. ಅಲ್ಲ, ಮನೆ ಮುಂದೆ ರಾಮನ ಇದ್ದಾನೆ, ರಾಮನಿಗೆ ಇಡಬೇಕು ಅಂತ. ಅದು ನೋಡಿ ಅಷ್ಟಿಂದ ಬಲಿ ಮಹಾರಾಜಕ್ಕೆ ಸಾಮಾನ್ಯ ಅಲ್ಲ, ಆ ದೊಡ್ಡವರು ಕದಿಬೇಕು. ಕದಿಬೇಕಾದ್ರೆ ವಸ್ತು ಆ ವ್ಯಕ್ತಿ ಪಕ್ಕಕ್ಕೆ ಹೋಗಿರ್ಬೇಕಲ್ಲ. ನಾವು ನಮ್ಮ ವಸ್ತು ಯಾರನ್ನ ಕದಿಬೇಕಾದ್ರೆ ನಾವು ಹಿಂದೆ ಕದಿಲಿಕ್ಕಾಗುತ್ತಾನೆ, ಕದಿಲಿಕ್ಕಾಗಲ್ಲ. ಅವನ ಬೇರೆ ಕಡೆ ಹೋಗಲ್ಲ, ಅದೇ ಮಲಗಿರ್ತಾನೆ. ಅವನ ತಲೆ ಮೇಲೆ ಕಿರೀಟ, ಆ ಶಾಮಿ ತಲೆ ಮೇಲೆ ಕಿರೀಟ ಕದಿಬೇಕಾದ್ರೆ ಹೇಗೆ ಕದಿಲಿಕ್ಕಾಗುತ್ತೆ? ದೇವರ ಮುಂದೆ ಒಳಗೆ ಆ சுவாமி நான் நின்று பெரிய கட்டளை வேண்டும் நோடே பக்த கவி பேசிக்கொண்டு நோடத்தானே கவி பேசு ஒன்று ஏன் என்று கேட்டு அவன் அல்லது ஹோகல் ஏன் மாட்டேன் நித்திய மாட்டேன் ಆದರೆ ಬರುವಾಗಲೇ ಗೊತ್ತು ದೇವರಿಗೆ ಬರಲ್ಲ ಅದಕ್ಕೆ ಅಲ್ಲಿ ಹೋಗಿ ದೇವರ್ಶನ ಮಾಡುವಂತ ತಾಕತ್ತು ಬಂತು ಅವಾಗ ಎರಡು ಮಾಡಿದ ದೇವ ತಾನು ನಿದ್ದೆ ಬಂದಂತೆ ತೋರು ನಡೆಸಿದ ಬಲಿ ಮಹಾರಾಜರಲ್ಲಿ ದೇವರಿಗೆ ನಿದ್ದೆ ಬರಲ್ಲ ಅಂತ ಜ್ಞಾನ ತೆಗೆದ ತೂಪಡಿಸಿದ್ಕೊಳ್ಳೆ ಬಲಿ ಮಹಾರಾಜರಿಗೆ ಬಂದಂತೆ ಏನಂತ ಹಾ ದೇವರು ತೂಪಡಿಸ್ತಾ ಇದ್ದಾರೆ ಹೌದಾ ಮುಂದೆ ಕವಿ ಕದಿಲಿಕ್ಕೆ ಹೇಗಿದ್ದಾರೆ ಆತ ನೋಡಿದರೆ ಅಷ್ಟು ದೊಡ್ಡ ರೂಪ ಇವರು ಇಟ್ಟಿದ್ದಾರೆ ಆತನ ಮುಂದೆ ಆತನ ಭುಜದ ಮೇಲೇರಿ ತಲೆ ಮೇಲೇರಿ ಕಿರೀಟ ಎತ್ತಿ ತರಬೇಕು ನೋಡಿ ಅವರಲ್ಲಿ ಆಲೋಚನೆ ಕೊಟ್ಟು ಹಾಗೆ ಏರಿಸಿ ಕಿರೀಟ ತೆಗೆಸಿ ಇಟ್ಟು ಇವನೇ ಮಲಗಿದವನೇ ಮನೆ ಮಹಾರಾಜನ ನಿಂತು ಮಾಡಿಸಿತ್ತು ಈ ಬಿಂಬರೂಪದ ಚರ್ಯ ನೋಡದಿದ್ರೆ ಎಲ್ಲ ಅಷ್ಟೇ ಡ್ರೈಯಾಗಿರುತ್ತೆ ಆ ಸ್ವಾಮಿಯೇ ಅವರಲ್ಲಿ ನಿಂತ ಕಿರೀಟ ದೇವರಿಗೆ ಗೊತ್ತಿಲ್ಲದೆ ತೆಗೀತಾ ಇದ್ದೇನೆ ಅಂತ ತೆಗೆದರು ನೋಡಿ ಭಕ್ತರಿಗಾಗಿ ಏನು ಬೇಕಾದರೂ ಮಾಡ್ತಾನೆ ಭಕ್ತಾಪರಾಧ ಸಹಿಷ್ಣು ಅಂತ ಮಕ್ಕಳಿಗಾಗಿ ಏನು ಬೇಕಾದರೂ ಮಾಡ್ತಾನೆ ಅವರು ಕಡಿಬೇಕು ಅಂದ್ರೆ ಅವಕಾಶ ಮಾಡಿಕೊಟ್ಟಿ ಮಹಾನುಭಾವ ವೈಕುಂಠದಲ್ಲಿ ಯಾರಾದ್ರೂ ಕರೀಬೇಕಾಗುತ್ತಾ ನಮ್ಮನೆಯಲ್ಲಿ ಬೇಗ ಹಾಕೊಂಡು ಹೋಗ ಆಗಲ್ಲ ವೈಕುಂಠದಲ್ಲಿ ಸ್ವಾಮಿ ಅವಕಾಶ ತೆಗೆದು ತಗೊಂಡು ಹೋಗ್ತಾ ಇದ್ರೆ ಅಷ್ಟು ಭಾರದ ಕಿರೀಟ ತೆಗಿಬೇಕಾಯ್ತು ಅವರಿಗೆ ಸ್ವಾಮಿಯ ತಾಕತ್ತು ಕೊಟ್ಟ ಅದು ಭಾರ ಹಗುರ ಆಯಿತು ತೆಗೆಸಿದ ಮೇಲೆ ತಗೊಂಡು ಹೋಗ್ತಾ ಇದ್ರೆ ಮನಸ್ಸಲ್ಲಿ ಬಂತು ನಾ ಕತ್ತೆ ಹೌದ ನಾ ಬಂತಲ್ಲ ನಿಮ್ಮ ಸಹಿಸಲ್ಲ ಅಂತ ಗರುಡ ದೇವರನ್ನ ಕಳಿಸಿದ್ರೆ ಪಾ ಚಿಕ್ಕ ಹುಡುಗ ಹೋಗ್ತಾ ಇದ್ದಾನೆ ಹೆಚ್ಚು ಬಡಿಬೇಡ ಅಂದ್ರೆ ಸುಮ್ಮನೆ ಆ ಪಕ್ಷಗಳನ್ನ ಚೂರು ಅಲುಗಾಡಿಸಿದ್ದಕ್ಕೆ ವಿರೋಧರು ಅವಾಗೆ ಅವರನ್ನು ಬಿಟ್ಟು ಆ ಕಿರೀಟ ಕೊಟ್ಟುಕೊಂಡು ಬರ್ತಾ ಇದ್ದಾರೆ ಬರುವ ಕಾಲಕ್ಕೆ ಅವರಿಗೆ ಕಾಣಿಸಿದ್ದೆ ಓಮಂತ ಪರ್ವತದ ಮೇಲೆ ಶಿಖರದ ಮೇಲೆ ಕೃಷ್ಣ ನೋಡಿ ಪರ್ವತ ಶಿಖರ ಅಂದ್ರೆ ಸರ್ವೋತ್ತಮ ಇವ ಅಂತ ತೋರಿಕೊಡೋದೆ ಆ ರೀತಿಯಲ್ಲಿ ಕೃಷ್ಣ ಅಲ್ಲಿದ್ದಾಗ ಸುಮ್ಮನೆ ಕೊಡ್ತಾನ ಈ ದೊಡ್ಡವರ ಹತ್ರ ಸ್ವೀಟ್ಸ್ ಪ್ಯಾಕೆಟ್ಸ್ ಕೊಡ್ತಾ ಇರುತ್ತೆ ಅಪ್ಪ ಎಷ್ಟು ಸ್ವೀಟ್ಸ್ ಬರುತ್ತೆ ಅಂದ್ರೆ ಬಿಡುತ್ತಾರೆ ಕಡೆಗೆ ಅಪ್ಲಿಕೇಶನ್ ಇರುತ್ತೆ ನೋಡ್ರಿ ಆ ಸ್ವೀಟ್ ಪ್ಯಾಕೆಟ್ ಕಡೆಗೆ ಅಪ್ಲಿಕೇಶನ್ ಇರುತ್ತೆ ನಮ್ಗೆ ಕೆಲಸ ಆಗ್ಬೇಕು ಅಂತ ಈಗ ದೇವರಿಗೆ ಒಂದು ಸ್ವೀಟ್ ಪ್ಯಾಕೆಟ್ ಕೊಡಬೇಕು ಕೊಟ್ಟರೆ ದೇವರು ಸ್ಯಾಂಕ್ಷನ್ ಮಾಡ್ತಾರೆ ಏನು ಅವತಾರ ಕಾಲದಲ್ಲಿ ಸೇವಾ ಮಾಡೋದು ಹಾಕ್ಬೇಕು ಏನು ಕೊಟ್ಟರೆ ದೇವರು ಬೇಕಾರ ಆಗ್ತಾರೆ ಅಂತ ಗರುಡ ದೇವರು ನೋಡಿದ್ರು ಥಟ್ ಅಂತ ಅವರು ಹೊಡೆಯಿತು ದೇವರ ಕಿರೀಟ ತಂದರು ಕೃಷ್ಣನಿಗೆ ಇಟ್ಟು ಅಷ್ಟೇ ದೇವರಿಗೆ ಖುಷಿಯೋ ಖುಷಿ ಆಯ್ತಪ್ಪ ಗರುಡ ನೀ ಬಾ ಸೇವಾ ಮಾಡು ಅಂತ ಹೇಳಿ ಇದು ನಮ್ಗೆ ಅರ್ಥವೇ ಆಗಿಲ್ಲ ಅವನ ಕಿರೀಟ ಅವನಿಗೆ ಇಟ್ಟರೆ ಏನು ಸೇವಾ ಅಂತ ಹೇಳ್ತಾರೆ ಅನಂತ ಶಯನ ಆತನ ಕಿರೀಟ ತಂದು ಉಡುಪಿ ಕೃಷ್ಣನಿಗಿಟ್ರೆ ಮುಡುಗಿ ಹೋಗ್ತಾನೆ ಹೌದಾ ಅದನ್ನು ಕತ್ತರೆ ಆಶ್ಚರ್ಯ ಮಾಡಬೇಕು ಅಥವಾ ಜಾಂಗೋ ನದ ಅದನ್ನು ತಂದರೂ ಕೂಡ ಅದಕ್ಕೂ ವಿಶ್ವಕರ್ಮ ಕತ್ತರೆ ಆಗ್ಬೇಕು ಅವರು ಆದ್ರೆ ಈ ದೊಡ್ಡ ಕಿರೀಟ ಚಿಕ್ಕ ಕೃಷ್ಣನಿಗೆ ಸರಿ ಹೋಯಿತು ಹೇಗೆ ಸರಿ ಹೋಯಿತು ಅಂದ್ರೆ ಆ ತತ್ವವನ್ನ ಆ ಕಿರೀಟವನ್ನ ಇಲ್ಲಿ ಇಡೋದರಿಂದ ಜಗತ್ತಿಗೆ ಗರುಡ ದೇವರು ಸಾರಿದರು ಇದು ದೇವರ ತತ್ವ ಏನದು ಅವನ ಕಿರೀಟ ಅವನೇ ಏನು ಕಿರೀಟ ಮಗುಟಾಗಿ ಮಂಗಳ ಅಂದ್ರೆ ಕದಲುವ ಮೀನುಗಳು ಕದಲುವ ಮೀನುಗಳು ನೂರಾರು ಸೇರಿ ಕಿರೀಟದ ಆಕಾರ ಎಲ್ಲ ಕದಲ್ತಾ ಇದೆ ಆದರೆ ಕಿರೀಟ ಥರನೆ ಕೂತಿವೆ ಎಲ್ಲ ಕಿರೀಟ ಶೇಪ್ ಮೀನುಗಳೆಲ್ಲ ಜೋಡಿಸಿದ್ರೆ ಎಲ್ಲ ಮೀನುಗಳು ಅದರಿಂದ ಅರ್ಥ ಆಗಬೇಕಾದ್ರೆ ಸಕ್ಕರೆ ಕೊಂಬೆಗಳು ಮೀನಿಂದು ಕೊಟ್ಟೆ ಅಂಟು ಕೊಟ್ಟೆ ಒಂದಕ್ಕೊಂದು ಜೋಡಿಸಿ ಕಿರೀಟ ಆಕಾರ ಮಾಡಿದ್ದೀರಾ ಒಳಗಡೆ ಮೀನೆ ಬೇರೆ ನೋಡಕ್ಕೆ ಕಿರೀಟ ಕಿರೀಟ, ಆ ತರ ದೇವರ ತಲೆಯ ಮೇಲೆ ಮೀನಿನ ಕಿರೀಟ. ಅವನೇ ಆ ಮೀನು, ಅವನಂತೆ ಮತ್ಸ್ಯ ರೂಪಗಳಿಂದ ತಯಾರಾದ ಕಿರೀಟ. ಆ ಒಂದೊಂದು ಮೀನು ದೊಡ್ಡದು ಆಗುತ್ತೆ, ಚಿಕ್ಕದೂ ಆಗುತ್ತೆ, ಚಿಕ್ಕದಾದಾಗ ಚಿಕ್ಕ ತಲೆಗೆ ಸರಿಹೋಗುತ್ತೆ, ದೊಡ್ಡದಾದಾಗ ದೊಡ್ಡ ತಲೆಗೆ ಸರಿಹೋಗುತ್ತೆ. ಅವನಂತೆ ರೂಪಗಳು ಅಂತ ಜಗತ್ತಿಗೆ ತೋರಿಕೊಟ್ಟಂತೆ ಭಗವಂತ ಮೆಚ್ಚಿದ. ಭಗವಂತ ಯಾವುದಕ್ಕೆ ಮೆಚ್ಚುತ್ತಾನೆ ಅಂದ್ರೆ, ಅವನ ಜ್ಞಾನ ಜಗತ್ತಿಗೆ ತೋರಿದರೆ ಅಂಥವರನ್ನ ಮೆಚ್ಚುತ್ತಾನಂತೆ. ಅವನ ಜ್ಞಾನವನ್ನ ಎಲ್ಲರ ಹೃದಯದಲ್ಲಿ ಪ್ರತಿಷ್ಠಾ ಮಾಡಿದವರನ್ನ ಜ್ಞಾನಿ ಅಂತ ಕರೀತಾರೆ. ಅದಕ್ಕೆ ಜ್ಞಾನಿ ಪ್ರಿಯತಮ, ನನಗೆ ಬೇಕಾದವರಲ್ಲಿ ಬೇಕಾದವರು ಯಾರು, ಜ್ಞಾನಿಗಳು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ನಮಗೂ ಅರ್ಥ ಆಯಿತು ಏನಂತ, ದೇವರ ಪ್ರೀತಿ ನಾವು ಪಡೀಬೇಕಾ, ಅವನ ಜ್ಞಾನ ಪಡೀಬೇಕು. ಜ್ಞಾನ ಪಡೆದು ಇನ್ನೊಬ್ಬರಿಗೆ ಕೊಟ್ಟರೆ ದೇವರಿಗೆ ಪ್ರೀತಿ ಆಗುತ್ತೆ. ಆಭರಣಗಳನ್ನ ನಾಳೆ ನೋಡೋಣ. ಕೃಷ್ಣ ಹೌದು, ನಾಳೆ ಒಂದಿನ ಮಾತ್ರ ಇರುತ್ತೆ. ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೇನೆ ಮತ್ತು 20ನೇ ತಾರೀಕಿಂದ ಮತ್ತೆ ಇರುತ್ತೆ ನಾಳೆ.